ವೈಷ್ಣವ ಅಪರಾಧ. ಈ ನಮ್ಮ ಭೌತಿಕ ಜೀವನವು ಭಗವಂತನಿಂದ ನೀಡಲ್ಪಟ್ಟಿದೆ. ನಮ್ಮ ಇಂದ್ರಿಯಗಳ ಸುಖಗಳನ್ನು ಪೂರೈಸಿಕೊಳ್ಳಲು ನೀಡಲ್ಪಟ್ಟಿದೆ. ನಾನಾಗಿ ನಾನೊಬ್ಬನೇ ಅನುಭವಿಸುತ್ತೇನೆ, ನಾನೊಬ್ಬನೇ ಎಂಜಾಯ್ ಮಾಡುತ್ತೇನೆ ಎಂದು ಯೋಚಿಸಿದ ಕಾರಣದಿಂದ ಈ ಭೌತಿಕ ಪ್ರಪಂಚಕ್ಕೆ ಬಂದು ನಾವು ಬಿದ್ದಿದ್ದೇವೆ. ಕೃಷ್ಣನಿಗೆ ಇದು ಒಂದು ಚೂರು ಇಷ್ಟವಿಲ್ಲ. ಏಕೆ ಕೃಷ್ಣನು ಕಳೆದುಕೊಳ್ಳಲು ಆಸೆ ಪಡುತ್ತಾನೆ? ನಮ್ಮನ್ನು ಕೃಷ್ಣನು ಏಕೆ ಕಳೆದುಕೊಳ್ಳಲು ಆಸೆ ಪಡುತ್ತಾನೆ? ಈಗ ನಾವು ನಮ್ಮ ಕುಟುಂಬವನ್ನು ಸೃಷ್ಟಿಸುತ್ತೇವೆ. ಏಕೆ ಸೃಷ್ಟಿಸುತ್ತೇವೆ? ಒಂದಾಗಿ ಇದ್ದು ಸುಖವಾಗಿ ಇರಲು ಸೃಷ್ಟಿಸುತ್ತೇವೆ. ಸುಖವನ್ನು ಅನುಭವಿಸುವುದಕ್ಕಾಗಿ ಸೃಷ್ಟಿಸುತ್ತೇವೆ. ಎಂಜಾಯ್ ಮಾಡುವುದಕ್ಕೆ ನಮ್ಮ ಕುಟುಂಬವನ್ನು ಬೆಳೆಸುತ್ತೇವೆ. ಮೊದಲು ಮದುವೆ ಮಾಡಿಕೊಳ್ಳುತ್ತೇವೆ. ದೇಹಾಪತ್ಯ ಕಲತ್ರಾದೀಶು ಆತ್ಮಸೈನ್ಯೇಶ್ವಸತ್ಸ್ವಪಿ ತೇಷಾಂ ಪ್ರಮತ್ತೋ ನಿಧನಂ ಪಶ್ಯನ್ನಪೈನಾ ಪಶ್ಯತಿ. ಮೊದಲು ಮದುವೆ ಮಾಡಿಕೊಳ್ಳುತ್ತೇವೆ, ನಂತರ ಇನ್ನು ವಿಸ್ತರಿಸುತ್ತೇವೆ. ಸ್ತ್ರೀ ಅಂದರೆ ವಿಸ್ತರಿಸುವುದು. ಗಂಡ ಹಾಗೂ ಹೆಂಡತಿ ಇಬ್ಬರು ಇದ್ದರೆ ಈಗ ಸಂತೋಷವಿಲ್ಲ. ಮದುವೆಯಾಗುವವರೆಗೂ ಏನೇನೋ ಕನಸುಗಳನ್ನು ಕಾಣುತ್ತಾರೆ ಒಬ್ಬ ಹುಡುಗ ಹಾಗೂ ಹುಡುಗಿ. ಹುಡುಗಿ ಯೋಚಿಸುತ್ತಾ ಇರುತ್ತಾಳೆ, ನನ್ನನ್ನು ಮದುವೆ ಮಾಡಿಕೊಳ್ಳುವವನು ಒಬ್ಬ ಹೀರೋ, ಎಲ್ಲವನ್ನು ಗೆಲ್ಲಬಲ್ಲ. ನನ್ನ ಸಂಸಾರವನ್ನೇ ತುಂಬ ಐಶ್ವರ್ಯಗಳುಳ್ಳ ಸಂಸಾರವಾಗಿ ಮಾಡುತ್ತಾನೆ. ಬಿಟ್ಟರೆ ಹೆಣ್ಣು ಯೋಚಿಸುತ್ತಾಳೆ, ನನಗೆ ಬರುವ ಗಂಡನು ಇಡೀ ಸೃಷ್ಟಿಯಲ್ಲಿ ತುಂಬ ಚಂದಗಾರ, ಇಡೀ ಪ್ರಪಂಚಕ್ಕೆ ರಾಜನಾಗಲು ಅರ್ಹತೆಗಳನ್ನು ಪಡೆದವನು. ಬಿಟ್ಟರೆ ಪ್ರೈಮ್ ಮಿನಿಸ್ಟರ್ ಆಗಿ ಇಡೀ ರಾಜ್ಯವನ್ನೇ ಆಳುವವನು ಎಂದು ಕೂಡ ಯೋಚಿಸುತ್ತಾ ಕನಸುಗಳನ್ನು ಕಾಣುತ್ತಾಳೆ ಇರುತ್ತಾಳೆ. ಹಗಲು ರಾತ್ರಿ ಅವನದೇ ಧ್ಯಾನ. ಮತ್ತೊಂದು ಕಡೆ ಹುಡುಗನಿಗೋ ಕೇಳುವುದೇ ಬೇಡ, ನನ್ನ ಹುಡುಗಿ ಹೀರೋಯಿನ್, ಅವಳೇ ಇಡೀ ಪ್ರಪಂಚದಲ್ಲಿ ಸೌಂದರ್ಯ ರೂಪಿಣಿ, ಅವಳ ಅಂದವನ್ನು ಮೀರಿಸಲು ಯಾರಿಗೂ ಸಾಧ್ಯವಿಲ್ಲ. ಒಂದು ಚಲನಚಿತ್ರದ ತಾರೆಯನ್ನು ಹೋಲಿಸುತ್ತಾ ಕನಸನ್ನು ಕಾಣುತ್ತಾ ಇರುತ್ತಾನೆ. ನಾನು ರಾಜನಾದರೆ ಅವಳೇ ರಾಣಿ, ನನಗೆ ಸರಿಯಾದ ರಾಣಿ ಅವಳೇ. ಅವಳೇ ಅತಿಲೋಕ ಸುಂದರಿ, ಸ್ವರ್ಗಲೋಕದಿಂದ ಇಳಿದು ಬಂದವಳು. ಈ ರೀತಿಯಲ್ಲೆಲ್ಲ ಕನಸುಗಳನ್ನು ಒಂದೇ ಸಮನೆ ಕಾಣುತ್ತಿರುತ್ತಾನೆ. ಹುಡುಗಿನೂ ಕನಸುಗಳಲ್ಲಿ ಮುಳುಗಿ ಹೋಗಿರುತ್ತಾಳೆ, ಹುಡುಗನು ಕೂಡ ಕನಸುಗಳಲ್ಲಿ ಮುಳುಗಿ ಹೋಗಿರುತ್ತಾನೆ. ಮತ್ತೊಂದು ಪ್ರಪಂಚದಲ್ಲಿ ತೇಳುತ್ತಾ ಇರುತ್ತಾರೆ ಇಬ್ಬರು. ನೋಡಿ, ಇದು ವಾಸ್ತವತೆ, ಇದು ಎಲ್ಲರಿಗೂ ಗೊತ್ತು. ನಂತರ ಹೇಗೋ ಮದುವೆಯಾಗುತ್ತಾರೆ. ಒಂದ ಪ್ರೀತಿ ಮಾಡಿದರೆ ತಾವಾಗಿ ಓಡಿ ಹೋಗಿ ಎಲ್ಲಾದರೂ ಮದುವೆ ಮಾಡಿಕೊಳ್ಳುತ್ತಾರೆ, ಬಚ್ಚಿಟ್ಟುಕೊಂಡು ಮದುವೆ ಮಾಡಿಕೊಳ್ಳುತ್ತಾರೆ. ಏಕೆಂದರೆ ಅಪ್ಪ ಅಮ್ಮಂದಿರು ಇದನ್ನು ಒಪ್ಪುವುದಿಲ್ಲ, ಈ ರೀತಿಯಲ್ಲಿ ಬೆಳೆಸಿದ್ದು ಅವರೇ. ಇದನ್ನು ನಾವೆಲ್ಲರೂ ಕಂಡಿದ್ದೇವೆ. ದೇವಾಲಯಕ್ಕೆ ಬರುವಂತಹ ಸ್ತ್ರೀಯರು ಕೂಡ ತುಂಬಾ ಅಸಹ್ಯವಾಗಿ ಬಟ್ಟೆಯನ್ನು ಧರಿಸುತ್ತಾರೆ ಅನೇಕ ಮಂದಿ. ಇದನ್ನು ಕೇಳಲು ಕೂಡ ಧೈರ್ಯವಿರುವುದಿಲ್ಲ ಇಂದಿನ ತಾಯಿಯಂದಿರಿಗೆ. ಬೇಡಮ್ಮ, ನಾವು ದೇವಾಲಯಕ್ಕೆ ಹೋಗುತ್ತಿದ್ದೇವೆ, ಏಕೆ ಈ ರೀತಿಯಲ್ಲಿ ಅಸಹ್ಯವಾಗಿ ವಸ್ತ್ರವನ್ನು ಹಾಕಿಕೊಳ್ಳುತ್ತಿದ್ದೀಯ? ಇದು ತುಂಬಾ ತಪ್ಪು. ಈ ರೀತಿಯಲ್ಲಿ ಬುದ್ಧಿ ಮಾತುಗಳನ್ನು ಹೇಳುವುದಿಲ್ಲ ಸಹವಾಸಿಗಳು, ಕುಟುಂಬದವರು. ಇದು ಇಂದಿನ ಕಲಿಯುಗದ ಪರಿಸ್ಥಿತಿ. ಈ ರೀತಿಯಲ್ಲಿ ತಪ್ಪು ತಪ್ಪಾಗಿ ಬೆಳೆಸುತ್ತಾರೆ ತಂದೆ ತಾಯಿಯಂದಿರು. ಆದ್ದರಿಂದ ಓಡಿ ಹೋಗುತ್ತಾರೆ ಮಕ್ಕಳು. ಏಕೆಂದರೆ ಈಗ ಪ್ರೆಸ್ಟೀಜ್ ಪ್ರಶ್ನೆ, ಮರ್ಯಾದೆ ಪ್ರಶ್ನೆ. ದೇವಸ್ಥಾನಕ್ಕೆ ಅಸಹ್ಯವಾಗಿ ವಸ್ತ್ರಗಳನ್ನು ಧರಿಸಿಕೊಂಡು ಬಂದಾಗ ಪ್ರೆಸ್ಟೀಜ್ ಇಲ್ಲ. ಆದರೆ ಈಗ ಮಾತ್ರ ನನ್ನ ಮಗಳು ಬೇರೆಯವನೊಡನೆ ಓಡಿ ಹೋದಳು, ಮದುವೆಯಾದಳು ಎಂದಾಗ ಮಾನ ಮರ್ಯಾದೆಗಳು ಲೆಕ್ಕ ಉಂಟು. ಕೃಷ್ಣ ಪ್ರಜ್ಞೆಯಲ್ಲಿ ಬೆಳೆಸದೇ ಇರುವುದರ ಕಾರಣದಿಂದ ನನ್ನ ಮಕ್ಕಳು ಕೆಟ್ಟು ಹೋದರು ಎಂದು ದುಃಖ ಪಡುವುದಿಲ್ಲ. ಆದರೆ ನನ್ನ ಮಕ್ಕಳನ್ನು ನಾನು ಎಷ್ಟು ಚೆನ್ನಾಗಿ ನೋಡಿಕೊಂಡೆ, ಆದರೂ ಅವರಿಗೆ ವಿಶ್ವಾಸವಿಲ್ಲ ಎಂದು ದುಃಖ ಪಡುತ್ತಾರೆ ಇಂದಿನ ತಂದೆ ತಾಯಿಯಂದಿರು. ಇದು ಒಂದು ತುಂಬಾ ದುಃಖದ ಪರಿಸ್ಥಿತಿ. ಇದನ್ನು ಖಂಡಿತವಾಗಿಯೂ ನಾವು ಅಂಗೀಕರಿಸೋಣ, ದುಃಖ ಪಡೋಣ. ಆದರೆ ಸತ್ಯವನ್ನು ನಾವು ಒಪ್ಪಿಕೊಳ್ಳಬೇಕು. ನಾವು ಮಕ್ಕಳನ್ನು ಯಾವ ಪ್ರಜ್ಞೆಯಲ್ಲಿ ಬೆಳೆಸುತ್ತೇವೋ ಅದೇ ಪ್ರಜ್ಞೆಯಲ್ಲಿ ಅವರು ಕೂಡ ಬೆಳೆಯುತ್ತಾರೆ. ನಾವು ಮಕ್ಕಳನ್ನು ಬೆಳೆಸುವುದು ಈ ರೀತಿಯಲ್ಲಲ್ಲ ಎಂದು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು, ಅಂಗೀಕರಿಸಬೇಕು, ನಮ್ಮ ತಪ್ಪನ್ನು ನಾವು ತಿಳಿದುಕೊಳ್ಳಬೇಕು. ಈ ಭೌತಿಕ ಪ್ರಪಂಚದಲ್ಲಿ ಯಾವುದಕ್ಕೆ ಆಗಲಿ ಒಂದು ಪರಿಹಾರ ಉಂಟು, ಭಗವಂತನು ಒಂದು ಪರಿಹಾರವನ್ನು ಕೊಟ್ಟಿದ್ದಾನೆ, ಪ್ರಾಯಶ್ಚಿತ್ತಗಳು ಕೂಡ ಉಂಟು. ಈ ಕಲಿಯುಗದಲ್ಲಿ ಶಾಸ್ತ್ರಗಳಲ್ಲಿ ಹೇಳಿರುವ ಯಾವ ಪ್ರಾಯಶ್ಚಿತ್ತಗಳನ್ನು ನಮಗೆ ಮಾಡಲು ಸಾಧ್ಯವಿಲ್ಲ, ಸಾಧ್ಯವಾಗುವುದೂ ಇಲ್ಲ. ಆದರೆ ಭಗವಂತನ ಭಕ್ತಿ ಸೇವೆ, ಹರೇ ಕೃಷ್ಣ ಮಹಾಮಂತ್ರದ ಜಪವು ಎಲ್ಲರಿಗೂ ಸಾಧ್ಯ. ಈ ಹರೇ ಕೃಷ್ಣ ಮಹಾಮಂತ್ರದ ಆಶ್ರಯವನ್ನು ಯಾರೇ ಪಡೆದರೂ ಸರಿ, ಅವರು ಮಾಡಿದ ತಪ್ಪು ಕಾರ್ಯಗಳೆಲ್ಲವೂ ಮಾರ್ಪಾಡಾಗುತ್ತವೆ. ಇದೇ ಹರಿನಾಮದ ಸೌಂದರ್ಯ, ಮಹಿಮೆ. ಈಗ ಯಾರ ಮಗುವಾದರೂ ಸತ್ತು ಹೋಯಿತು ಎಂದು ಭಾವಿಸೋಣ, ಆದರೂ ಕೃಷ್ಣ ಪ್ರಜ್ಞೆಯಲ್ಲಿ ಇಳಿದರೆ ಸಾಕು, ಏನಾದರೂ ಆಗಬಹುದು, ಮಗು ಮತ್ತೆ ಜೀವಕ್ಕೆ ಬರಬಹುದು, ಮತ್ತೆ ಬದುಕಬಹುದು. ಇದು ಹೇಗೆ ಸಾಧ್ಯ ಎಂದು ನಮಗೆ ಗೊತ್ತಿಲ್ಲದೆ ಇರಬಹುದು, ಆದರೆ ಕೃಷ್ಣನು ಮನಸ್ಸು ಮಾಡಿದರೆ ಏನಾದರೂ ಸಾಧ್ಯವಾಗುತ್ತದೆ. ಈಗ ನಮಗೆ ಅನೇಕ ಬಾರಿ ತೊಂದರೆಗಳು ಉಂಟಾಗುತ್ತವೆ, ಏನು ಮಾಡುವುದು ಎಂದು ಗೊತ್ತಾಗುವುದೇ ಇಲ್ಲ, ಯಾವ ಮಾರ್ಗಗಳು ನಮಗೆ ತೋಚುವುದೇ ಇಲ್ಲ. ಇದು ಸತ್ಯ. ಇದನ್ನು ನಾವು ಅನೇಕ ಮಂದಿ ಇಂತಹ ಒಂದು ಸಂದರ್ಭಗಳಲ್ಲಿ ಸಿಕ್ಕಿಕೊಳ್ಳುತ್ತಾ ಇರುತ್ತೇವೆ. ಏನು ಮಾಡುವುದು ಎಂದು ಯೋಚನೆ ಬರುವುದೇ ಇಲ್ಲ. ನಮ್ಮ ಸಮಸ್ಯೆಗಳಿಗೆ ಹೇಗೆ ಪರಿಹಾರ ಎಂದು ನಮಗೆ ತಿಳಿಯುವುದೇ ಇಲ್ಲ. ಆದರೆ ಭಗವಂತನ ಭಕ್ತಿ ಸೇವೆಯನ್ನು ಯಾವ ಒಂದು ಉದ್ದೇಶಗಳಿಲ್ಲದೆ ಆಚರಿಸಿದರೆ ಸಾಕು. ನನ್ನ ದುಃಖಗಳು ನಾಶವಾಗಬೇಕೆಂದು ಕೃಷ್ಣ ಭಕ್ತಿಯನ್ನು ಆಚರಿಸಬಾರದು. ಯಾವ ಉದ್ದೇಶಗಳನ್ನಿಟ್ಟುಕೊಳ್ಳದೆ ಕೃಷ್ಣ ಭಕ್ತಿಯನ್ನು ಆಚರಿಸಬೇಕು. ಕೃಷ್ಣ ಭಕ್ತಿಯು ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾಧ್ಯನಾವೃತಂ ಆನುಕೂಲ್ಯೇನ ಕೃಷ್ಣಾನುಶೀಲನಂ ಭಕ್ತಿರುತ್ತಮ. ಈ ರೀತಿಯಲ್ಲಿ ಕೃಷ್ಣ ಭಕ್ತಿ ಇರಬೇಕು. ಭೌತಿಕ ಪ್ರಪಂಚದ ಆಸೆಗಳಿಗಾಗಿಯೋ ಅಥವಾ ತೊಂದರೆಗಳಿಗಾಗಿಯೋ ಆಚರಿಸಬಾರದು, ಇದು ತಪ್ಪಾಗುತ್ತದೆ. ನಾವು ಕೃಷ್ಣ ಭಕ್ತಿಯನ್ನು ಆಚರಿಸಿದರೆ ಭಗವಂತನಿಗೆ ನಮಗೆ ಏನು ಮಾಡಬೇಕು ಏನು ಮಾಡಬಾರದು ಎಂದು ಚೆನ್ನಾಗಿ ಗೊತ್ತು. ನೋಡಿ, ಶ್ರೀ ಕೃಷ್ಣನಿಗೆ ನಮ್ಮೆಲ್ಲರ ಸೃಷ್ಟಿಕರ್ತನಿಗೆ ಚೆನ್ನಾಗಿ ಗೊತ್ತು. ಹೀಗಿರಬೇಕಾದರೆ ನಾವು ಏಕೆ ಅವನ ಬಳಿ ವ್ಯಾಪಾರ ಮಾಡಬೇಕು? ನಾವು ನಮ್ಮ ತಂದೆ ತಾಯಂದಿರ ಬಳಿ ವ್ಯಾಪಾರ ಮಾಡುವುದಿಲ್ಲ. ಅಮ್ಮ, ನೀನು ನನಗೆ ತಿಂಡಿ ಮಾಡಿಕೊಟ್ಟರೇನೆ ನಾನು ಈ ಕೆಲಸವನ್ನು ಮಾಡುತ್ತೇನೆ, ಈ ರೀತಿಯಲ್ಲಿ ನಾವು ನಮ್ಮ ತಾಯಿಯ ಬಳಿ ಮಾತನಾಡುವುದಿಲ್ಲ, ವ್ಯಾಪಾರ ಮಾಡುವುದಿಲ್ಲ. ನಾವು ಕೆಲಸವನ್ನು ಮಾಡಿದರೂ ಸರಿ, ಒಂದು ಕೆಲಸವನ್ನು ಮಾಡದಿದ್ದರೂ ಸರಿ, ತಾಯಿ ತನ್ನ ಮಗುವಿಗೆ ಹೊಟ್ಟೆಯನ್ನು ತುಂಬಿಸುತ್ತಾಳೆ. ಇದೇ ರೀತಿಯಲ್ಲಿ ಕೃಷ್ಣನು ಇಡೀ ಪ್ರಪಂಚದಲ್ಲಿ, ಇಡೀ ಸೃಷ್ಟಿಯಲ್ಲಿ ಉತ್ತಮವಾದ ಪರಮೋನ್ನತವಾದ ತಾಯಿಯ ಗುಣವನ್ನು ಪಡೆದವನು. ತುಂಬಾ ಕರುಣಾಮಯಿ. ಅವನಿಗೆ ಗೊತ್ತಿಲ್ಲವೇ ನಮಗೆ ಏನು ಮಾಡಬೇಕೆಂದು? ನಾವೇಕೆ ಅವನ ಬಳಿ ಕೇಳಬೇಕು? ಕೆಲವು ಮಂದಿ ಅಜ್ಞಾನದ ಜನರು ಕೃಷ್ಣ ಭಕ್ತರು ಕಷ್ಟದಲ್ಲಿದ್ದರೆ ಹೇಳುತ್ತಾರೆ, ಹೋಗಪ್ಪ ಹೋಗು, ನೀನು ನಿನ್ನ ಕೃಷ್ಣನನ್ನು ಈಗ ಕೇಳು, ಕೊಡುತ್ತಾನೇನೋ ನೋಡೋಣ. ಯಾವಾಗ ನೋಡಿದರೂ ಕೃಷ್ಣ ಕೃಷ್ಣ ಎಂದು ಹೇಳುತ್ತಲೇ ಇದ್ದೆ, ಈಗ ಕೇಳು ನೋಡೋಣ ಕೃಷ್ಣನನ್ನು, ನಿನ್ನ ಕಷ್ಟಗಳನ್ನು ಪರಿಹರಿಸುತ್ತಾನೇನೋ ನೋಡೋಣ. ಈ ರೀತಿಯಲ್ಲಿ ಕೃಷ್ಣ ಭಕ್ತರನ್ನು ಮಾತನಾಡುತ್ತಾರೆ. ಆದರೆ ಕೃಷ್ಣ ಭಕ್ತನಿಗೆ ತನ್ನ ಕಷ್ಟಗಳು ಪರಿಹಾರವಾಗಬೇಕೆಂದು ಎಂದಿಗೂ ಕೋರುವುದಿಲ್ಲ. ಯಾವಾಗಲೇ ಆಗಲಿ ಒಬ್ಬ ನಿಜವಾದ ಕೃಷ್ಣ ಭಕ್ತನು ಯೋಚಿಸುತ್ತಾನೆ, ಕೃಷ್ಣ ನಾನು ಪಾಪಿಷ್ಟರಲ್ಲಿ ಪಾಪಿಷ್ಟನು, ಅಧಮನು, ನೀಚನು, ನೀನು ನಿನ್ನ ಒಂದು ಕರುಣೆಯ ಸ್ವಭಾವದಿಂದ ನಾನು ಎಷ್ಟೊಂದು ಕಷ್ಟಗಳನ್ನು ಅನುಭವಿಸಬೇಕಾಗಿರುವ ನನಗೆ ಸ್ವಲ್ಪವೇ ಸ್ವಲ್ಪ ಕಷ್ಟಗಳನ್ನು ಕೊಡುತ್ತಿದ್ದೀಯ, ನಾನು ಖಂಡಿತವಾಗಿಯೂ ನಿನ್ನನ್ನು ನನ್ನ ಕಷ್ಟಗಳಿಂದ ಪಾರು ಮಾಡಲು ಬೇಡುವುದಿಲ್ಲ, ಆದರೆ ನನಗೆ ನಿನ್ನ ಚರಣ ಕಮಲಗಳನ್ನು ಇನ್ನೂ ಗಟ್ಟಿಯಾಗಿ ಹಿಡಿದುಕೊಳ್ಳಲು ಶಕ್ತಿಯನ್ನು ಕೊಡು ಎಂದು ಬೇಡುತ್ತಾನೆ. ಕೃಷ್ಣ, ನನಗೆ ಏನೇ ನೋವುಗಳು ಉಂಟಾಗಲಿ, ಆದರೆ ನಿನ್ನ ಪರಮ ಭಕ್ತನಾಗಬೇಕು. ಇದೊಂದೇ ನನ್ನ ಆಸೆ. ಕೃಷ್ಣ, ಎಷ್ಟೇ ತೊಂದರೆಗಳು ಬರಲಿ, ನಾನು ನಿನ್ನ ಹುಚ್ಚನಾಗಬೇಕು. ನನಗೆ ನಿನ್ನ ಪ್ರೀತಿಯೂ ಬೇಕು, ಕೃಷ್ಣ ಪ್ರೇಮವೂ ಬೇಕು. ಈ ರೀತಿಯಲ್ಲೆಲ್ಲ ಬೇಡುತ್ತಾನೆ ಕೃಷ್ಣ ಭಕ್ತನು. ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳುತ್ತಾರೆ, ಕಿಬ ಅನುರಾಗಕರೇ ಕಿಬ ದುಃಖ ದಿಯಾಮಾರೆ ಮೋರ ಪ್ರಾಣೇಶ್ವರ ಕೃಷ್ಣ ಅನ್ಯನಯ. ನನ್ನ ಬಾಳಿನಲ್ಲಿ ಎಷ್ಟೇ ದುಃಖಗಳು ಉಂಟಾಗಲಿ, ಎಷ್ಟೇ ಸಂತೋಷಗಳು ಬರಲಿ, ನನ್ನ ಜೀವನದಲ್ಲಿ ಯಾವ ಪರಿಸ್ಥಿತಿಗಳಲ್ಲೇ ಆಗಲಿ, ಕೃಷ್ಣನೊಬ್ಬನನ್ನು ಬಿಟ್ಟರೆ ಬೇರೆ ಯಾರು ನನ್ನ ಪ್ರಭುವಲ್ಲ. ಕೃಷ್ಣನು ನನಗೆ ಪ್ರೀತಿಯನ್ನು ತೋರಿಸಿದರೂ ಸರಿ, ಕೃಷ್ಣನು ನನಗೆ ದುಃಖಗಳನ್ನು ಉಂಟು ಮಾಡಿ ಸಾಯಿಸಿದರೂ ಸರಿ, ನನಗೆ ಕೃಷ್ಣನೇ ಒಡೆಯ, ನನಗೆ ಕೃಷ್ಣನೇ ಶರಣ್ಯ. ಶ್ರೀ ಕೃಷ್ಣನ ಚರಣ ಕಮಲಗಳೇ ನನಗೆ ಆಶ್ರಯ. ನೋಡಿ, ಈ ರೀತಿಯಲ್ಲಿ ಹೇಳುತ್ತಾರೆ ಶ್ರೀ ಚೈತನ್ಯ ಮಹಾಪ್ರಭುಗಳು. ವಾಸ್ತವವಾಗಿ ಕೃಷ್ಣನು ಎಂದಿಗೂ ದುಃಖಗಳನ್ನು ಕೊಡುವುದಿಲ್ಲ. ತನ್ನ ಶತ್ರುಗಳಿಗೆ ಆಗಲಿ ಎಂದೆಂದಿಗೂ ಸರಿ, ಕೃಷ್ಣನು ಒಳ್ಳೆಯದನ್ನೇ ಮಾಡುತ್ತಾನೆ. ಕಂಸನು ಎಂದಿಗೂ ಕೃಷ್ಣನನ್ನು ಹೇಗೆ ಸಾಯಿಸುವುದು, ಯಾವ ಯೋಜನೆಗಳನ್ನು ಮಾಡುವುದು, ಯಾರನ್ನು ಕೃಷ್ಣನನ್ನು ವಧ ಮಾಡಲು ಕಳುಹಿಸುವುದು ಎಂದು 24 ಗಂಟೆಗಳ ಕಾಲ ಸದಾ ಕೃಷ್ಣ ಪ್ರಜ್ಞೆಯಲ್ಲೇ ಇದ್ದನು. ಆದ್ದರಿಂದ ಕೃಷ್ಣನೇ ಬಂದು ಕಂಸನನ್ನು ಸಂಹರಿಸಿದನು. ಆದರೆ ಕಂಸನು ಮುಕ್ತಿಯನ್ನು ಪಡೆದನು. ನೋಡಿ, ಇದು ಕೃಷ್ಣನ ಕೃಪೆ. ಶತ್ರುಗಳಿಗೆ ಈ ರೀತಿಯಲ್ಲಿ ಕೃಷ್ಣನು ಮಾಡಬೇಕಾದರೆ, ಶತ್ರುಗಳಿಗೆ ಮುಕ್ತಿಯನ್ನು ಕೊಡಬೇಕಾದರೆ, ನೀವೇ ಈಗ ಯೋಚಿಸಿ ನೋಡಿ. ಕೃಷ್ಣನನ್ನು ಸಾಯಿಸಬೇಕು ಎಂದು ಯೋಚಿಸುವ ಜನರಿಗೆ ಕೃಷ್ಣನು ಮುಕ್ತಿಯನ್ನು ಅನುಗ್ರಹಿಸಬೇಕಾದರೆ, ಇನ್ನು ಅವನ ಚರಣ ಕಮಲಗಳಿಗೆ ಭಕ್ತಿ ಸೇವೆಯನ್ನು ಮಾಡುವ ಭಕ್ತರಿಗೆ ಹೇಗೆ ಅನುಗ್ರಹಿಸುತ್ತಾನೆ ಎಂದು ನೀವೇ ಯೋಚಿಸಿ ನೋಡಿ. ಆದ್ದರಿಂದಲೇ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳುತ್ತಾರೆ, ಜೀವನದ ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲಿಯೂ ಸರಿ, ಕೃಷ್ಣನ ಚರಣ ಕಮಲಗಳನ್ನು ನಾನು ಬಿಡುವುದೇ ಇಲ್ಲ ಎಂದು ದೃಢವಾಗಿ ಹೇಳುತ್ತಿದ್ದಾರೆ. ಅವರ ಹೆಜ್ಜೆಯಲ್ಲಿ ನಾವು ನಡೆಯಬೇಕು. ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದಂತೆ, ಯೋಚಿಸಿದಂತೆ, ನಾವು ಕೂಡ ಭಗವಂತನ ಚರಣ ಕಮಲಗಳನ್ನು ಯಾವ ಕಷ್ಟಗಳು ಬಂದರೂ ಸರಿ ಬಿಡಲೇಬಾರದು, ದೃಢವಾಗಿರಬೇಕು. ಕೃಷ್ಣನು ನನ್ನನ್ನು ಕಾಪಾಡುತ್ತಾನೆ, ಖಂಡಿತವಾಗಿಯೂ ಎಂದಿಗೂ ಕೈ ಬಿಡುವುದಿಲ್ಲ ಎಂಬ ಒಂದು ವಿಶ್ವಾಸವನ್ನು ನಾವು ಇಡಬೇಕು. ಈಗ ಮನೆಯಲ್ಲಿ ಆಗಬಾರದ ಘಟನೆಗಳು ಆಗುತ್ತದೆ, ಈಗ ಅವುಗಳನ್ನು ಯೋಚಿಸಿದರೆ ಏನು ಪ್ರಯೋಜನವಿಲ್ಲ. ಕೃಷ್ಣನ ಭಕ್ತಿ ಸೇವೆಯಲ್ಲಿ ತೊಡಗಿದರೆ ಸಾಕು, ಎಲ್ಲ ತೊಂದರೆಗಳಿಗೂ ಸುಲಭವಾದ ಪರಿಹಾರಗಳು ಸಿಗುತ್ತವೆ. ಹೇಗೆ ಸಿಗುತ್ತವೆ ಎಂದು ನಮಗೆ ಗೊತ್ತಿಲ್ಲದೆ ಇರಬಹುದು, ಆದರೆ ಭಗವಂತನ ಭಕ್ತಿ ಸೇವೆಯನ್ನು ಆಚರಿಸಿ ನೋಡಿ. ಶ್ರೀಲ ಪ್ರಭುಪಾದರ ಆಶ್ರಯವನ್ನು ಪಡೆದು ಅವರು ಹೇಳಿದ ಮಾತುಗಳನ್ನು ಆಚರಿಸಿ ನೋಡಿ. ನಿಮಗೆ ಹೇಗೆ ಮ್ಯಾಜಿಕ್ಗಳು ನಿಮ್ಮ ಜೀವನದಲ್ಲಿ ಆಗುತ್ತದೆ ಎಂದು ನೋಡಿ. ಇದು ಸತ್ಯ. ಏಕೆಂದರೆ ಶ್ರೀಲ ಪ್ರಭುಪಾದರು ಇದನ್ನು ಬರೀ ಪುಸ್ತಕಗಳಲ್ಲಿ ಬರೆದಿಟ್ಟು ಹೋಗಲಿಲ್ಲ. ಕೃಷ್ಣ ಪ್ರಜ್ಞೆಯನ್ನು ಬರೀ ಮಾತುಗಳಲ್ಲಿ ಪುಸ್ತಕಗಳಲ್ಲಿ ಹೇಳಿ ಹೋಗಲಿಲ್ಲ ಪ್ರಭುಪಾದರು. ಅವರು ಅನೇಕ ಮಂದಿ ಜೀವಾತ್ಮಂದಿರ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ, ಮಾರ್ಪಡಿಸಿ ತೋರಿಸಿದ್ದಾರೆ, ರುಜು ಮಾಡಿದ್ದಾರೆ. ಅನೇಕ ಮಂದಿ ತೊಂದರೆಗಳಲ್ಲಿ ಇದ್ದರು, ಅವರೆಲ್ಲರನ್ನು ಶ್ರೀಕೃಷ್ಣನ ಚರಣ ಕಮಲಗಳಿಗೆ ಸೇರಿಸಿ ಅವರ ದುಃಖಗಳನ್ನು ಮಾಯ ಮಾಡಿದರು. ನೋಡಿ, ಇದು ಶ್ರೀಲ ಪ್ರಭುಪಾದರಿಗೆ ಇರುವ ಶಕ್ತಿ. ಈಗ ಈ ಯಾವುದಾದರೂ ಒಂದು ರೀತಿಯಲ್ಲಿ ಗಂಡು ಹಾಗೂ ಹೆಣ್ಣು ಮದುವೆಯಾಗುತ್ತಾರೆ, ದೇಹ ಪತ್ಯ ಕಲತ್ರಾದೀಶು, ಪ್ರೀತಿ ಮಾಡಿ ಮದುವೆಯಾಗುತ್ತಾರೆ ಅಥವಾ ದೊಡ್ಡವರಿಂದ ನಿಶ್ಚಯವಾಗಲ್ಪಟ್ಟು ಮದುವೆಯಾಗುತ್ತಾರೆ. ನಂತರ ಹೀರೋ ಎಂದು ಭಾವಿಸಿದ ಹೆಣ್ಣು ಅವಳ ಕಣ್ಣಿಗೆ ಈಗ ಆತನು ವಿಲ್ಲನ್ ಆಗಿ ಕಾಣುತ್ತಾನೆ. ನಾಯಕ ಎಂದು ಕನಸು ಕಾಣುತ್ತಿದ್ದ ನಮ್ಮ ನಾಯಕಿಗೆ ಹುಡುಗನು ಈಗ ಕಳ್ಳ, ದರೋಡೆಗಾರ. ನಮ್ಮ ನಾಯಕನಿಗೋ ಹುಡುಗಿ ಹೀರೋಯಿನ್ ಈಗ ಕಳ್ಳಿ, ತಲೆನೋವು, ದೊಡ್ಡ ತಲೆನೋವು. ನೋಡಿ, ಈಗ ಸುಖಕ್ಕಾಗಿ ಬೇರೆಯವರು ಬೇಕು ಕುಟುಂಬದಲ್ಲಿ, ದೇಹಾಪತ್ಯ ಕಲತ್ರಾದೀಶು, ನಂತರ ಮಕ್ಕಳು ಬೇಕು. ಹುಡುಗನು ಸ್ತ್ರೀಯಿಂದ ತನ್ನ ಕುಟುಂಬವನ್ನು ವಿಸ್ತರಿಸುತ್ತಾನೆ. ಈಗ ನಾನು ವಿಸ್ತರಿಸಬೇಕು ಎಂಬ ಒಂದು ಆಸೆ ಎಲ್ಲಿಂದ ಬಂತು? ಇದು ಒಂದು ಪ್ರಶ್ನೆ. ಇದಕ್ಕೆ ಉತ್ತರ ಶ್ರೀಮದ್ ಭಾಗವತದ ಮೊದಲನೆಯ ಸ್ಕಂದದ ಮೊದಲನೇ ಅಧ್ಯಾಯದ ಮೊದಲನೆಯ ಶ್ಲೋಕದಲ್ಲಿ ಇದೆ. ಜನ್ಮಾದ್ಯಸ್ಯ ಯತಃ, ಎಲ್ಲವೂ ಕೃಷ್ಣನಿಂದಲೇ ಬರುತ್ತವೆ, ಎಲ್ಲ ಆಸೆಗಳು ಕೃಷ್ಣನಿಂದಲೇ ಬರುತ್ತವೆ. ಆದರೆ ವಿಷಯವೇನೆಂದರೆ ಕೃಷ್ಣನಲ್ಲಿ ಬರುವಂತಹ ಎಲ್ಲವುಗಳು ಆಧ್ಯಾತ್ಮಿಕವಾಗಿರುತ್ತವೆ, ಆದರೆ ನಮ್ಮವು ಭೌತಿಕವಾದವು. ಈಗ ನಮ್ಮಲ್ಲಿ ಕಳ್ಳತನ ಎಂಬುವ ಗುಣ ಕೂಡ ಇದೆ, ಆದರೆ ಈ ಕಳ್ಳತನವು ಎಲ್ಲಿಂದ ಬಂತು? ಇದು ಕೂಡ ಕೃಷ್ಣನಿಂದಲೇ ಬಂತು. ಆದರೆ ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಭಗವಂತನಲ್ಲಿ ಬರುವಂತಹ ಕಳ್ಳತನದ ಯೋಚನೆಯು ಪೂಜಾರ್ಹವು, ಆದರೆ ನಮ್ಮಲ್ಲಿ ಬರುವಂತಹ ಕಳ್ಳತನ ಎಂಬುವ ಯೋಚನೆಯು ದಂಡನೆಗಳಿಗೆ ಅರ್ಹವು. ಕೃಷ್ಣನು ಬೆಣ್ಣೆಯನ್ನು ಮನೆ ಮನೆಗೆ ಹೋಗಿ ಕದ್ದನು, ಆದರೆ ಅವನ ಈ ಒಂದು ಕಳ್ಳತನವನ್ನು ದೊಡ್ಡ ಋಷಿಗಳು, ಸಾಧುಗಳು, ಪರಮ ಭಕ್ತರು, ಮಹಾತ್ಮರು ಅನೇಕ ಮಂದಿ ಪೂಜೆ ಮಾಡುತ್ತಾರೆ, ಸ್ಮರಿಸುತ್ತಾ ಇರುತ್ತಾರೆ. ನೋಡಿ, ಇದು ಕೃಷ್ಣನ ಮಹಿಮೆ. ಕೃಷ್ಣನು ಮಾಡುವ ಕಾರ್ಯಗಳು ಆಧ್ಯಾತ್ಮಿಕವಾದವು, ಆದರೆ ನಾವು ಮಾಡುವ ಕಾರ್ಯಗಳು ಭೌತಿಕವಾದವು. ಆದ್ದರಿಂದಲೇ ನಾವು ಕೂಡ ಕೃಷ್ಣ ಪ್ರಜ್ಞೆಗೆ ಬರಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವ ಯಾವುದೇ ಕಾರ್ಯಗಳಾದರೂ ಸರಿ ಆಧ್ಯಾತ್ಮಿಕವಾಗಿ ಬಿಡುತ್ತವೆ. ನೋಡಿ, ಈ ಪ್ರಪಂಚದಲ್ಲೇ ಇದ್ದರೂ ಕೂಡ ನಾವು ಮಾಡುವ ಕಾರ್ಯಗಳು ಆಧ್ಯಾತ್ಮಿಕವಾಗಿ ಬಿಡುತ್ತವೆ. ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಿದರೆ ಸಾಕು. ಇದು ಕೃಷ್ಣ ಪ್ರಜ್ಞೆಗೆ ಇರುವ ಶಕ್ತಿ. ಕೃಷ್ಣನ ಸಂಪರ್ಕವನ್ನು ಹೊಂದಿ ಮಾಡುವ ಯಾವ ಕೆಲಸಗಳೇ ಆಗಲಿ ಲೋಕಕ್ಕೆ ಮಂಗಳಕರವಾಗುತ್ತವೆ. ನೋಡಿ, ಇದೇ ಕೃಷ್ಣ ಪ್ರಜ್ಞೆಯ ಸೌಂದರ್ಯ. ಈ ಕೃಷ್ಣ ಪ್ರಜ್ಞೆಯನ್ನು ಶ್ರೀಲ ಪ್ರಭುಪಾದರು ಎಲ್ಲ ಜನರಿಗೆ ಹೇಳಿಕೊಡಲೆಂದಲೇ ಸ್ಥಾಪಿಸಿದರು ಇಸ್ಕಾನ್ ಎಂಬುವ ಸಂಸ್ಥೆಯನ್ನು, ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ. ನೋಡಿ, ಕೃಷ್ಣ ಪ್ರಜ್ಞಾ ಸಂಘ ಯಾವ ಜಾತಿ ಮತ ಭೇದಗಳನ್ನು ಪರಿಗಣಿಸದೆ ಶ್ರೀಲ ಪ್ರಭುಪಾದರು ಎಲ್ಲರಿಗೂ ಈ ಭಗವಂತನ ಪ್ರಜ್ಞೆಯನ್ನು, ಕೃಷ್ಣ ಪ್ರಜ್ಞೆಯನ್ನು ನೀಡಿದರು, ನೀಡುತ್ತಿದ್ದಾರೆ ಕೂಡ. ಈ ರೀತಿಯಲ್ಲಿ ನಾವು ಕುಟುಂಬದಲ್ಲಿ ಸಿಕ್ಕಿಕೊಂಡಿದ್ದೇವೆ, ದುಃಖ ಪಡುತ್ತಿದ್ದೇವೆ, ಆದರೆ ಯಾವ ಯೋಚನೆಯೂ ಬೇಡ. ಕೃಷ್ಣ ಪ್ರಜ್ಞೆಯನ್ನು ಆಚರಿಸಿದರೆ ಸಾಕು, ನಾವು ನಮ್ಮ ಮನೆಯಲ್ಲಿ, ನಮ್ಮ ಮನೆಗಳೇ ದೇವಾಲಯಗಳು ಆಗಿಬಿಡುತ್ತವೆ. ಈಗ ನಾವು ಯಜಮಾನ ಎಂದು ಭಾವಿಸುತ್ತೇವೆ, ಇದು ಒಂದು ತಪ್ಪಾದ ಪ್ರಜ್ಞೆ. ಆದರೆ ಈ ಪ್ರಜ್ಞೆಯನ್ನು ಮಾರ್ಪಡಿಸಿದರೆ ಸಾಕು. ಹೇಗೆ? ನಾನಲ್ಲ ಯಜಮಾನ, ಕೃಷ್ಣನೇ ಈ ಮನೆಯ ಯಜಮಾನ. ನಾನು ಕೇವಲ ಅವನ ದಾಸ, ಸೇವಕ ಎಂಬುವ ಪ್ರಜ್ಞೆಗೆ ನಾವು ಬಂದರೆ ಸಾಕು. ಆಗ ಇದು ಒಂದು ಸರಿಯಾದ ಪ್ರಜ್ಞೆ. ಒಡೆಯ ಎಂಬುವ ಪ್ರಜ್ಞೆಯಿಂದ ಭಗವಂತನ ದಾಸ ಎಂಬುವ ಪ್ರಜ್ಞೆಗೆ ಬರಬೇಕು. ಆಗ ನಾವು ಸುಖವಾಗಿರಬಹುದು. ಯಾವುದನ್ನು ಬಿಟ್ಟಿಲ್ಲ, ಮನೆ ಮಕ್ಕಳನ್ನು, ಕುಟುಂಬವನ್ನು, ಇವುಗಳನ್ನು ಏನು ಬಿಟ್ಟಿಲ್ಲ, ತಿನ್ನುವುದನ್ನು ಬಿಟ್ಟಿಲ್ಲ, ದುಡಿಯುವುದನ್ನು ಬಿಟ್ಟಿಲ್ಲ, ಎಲ್ಲವನ್ನು ಮಾಡುತ್ತಲೇ ಇದ್ದೇವೆ. ಆದರೆ ಒಂದೇ ಒಂದು ಪ್ರಜ್ಞೆಯನ್ನು ಮಾರ್ಪಡಿಸಿದ ಕಾರಣದಿಂದ, ನಾನು ಒಡೆಯನಲ್ಲ ಕೃಷ್ಣನೇ ಒಡೆಯ ಎಂಬುವ ಒಂದೇ ಒಂದು ಪ್ರಜ್ಞೆಯಿಂದ ನಾವು ಇಡೀ ಸೃಷ್ಟಿಯಲ್ಲಿನ ಎಲ್ಲವನ್ನೂ ಸಾಧಿಸಿದಂತೆ ಆಗುತ್ತದೆ. ಇದೇ ಕೃಷ್ಣ ಪ್ರಜ್ಞೆಯ ಸೌಂದರ್ಯ. ಅರ್ಜುನನು ಒಂದು ಕುಟುಂಬದ ಸಮಸ್ಯೆಗೆ ಒಳಗಾದನು. ಕೃಪಯ ಪರಯಾವಿಷ್ಟೋ ವಿಷೀದನ್ ಇದಂ ಅಬ್ರವೀತ್. ಕೃಷ್ಣ, ಹೇಗೆ ನಾನು ಇವರನ್ನು ಕೊಲ್ಲಲು ಸಾಧ್ಯ? ನನ್ನ ಬಂಧು ಮಿತ್ರರನ್ನು ನಾನು ಹೇಗೆ ಸಾಯಿಸಲು ಸಾಧ್ಯ? ಈ ಯೋಚನೆ ಒಂದು ನೈಸರ್ಗಿಕ, ನ್ಯಾಚುರಲ್, ಯೋಗ್ಯವಾದ ಯೋಚನೆನೆ. ಕೃಪಯ ಪರಯ ಆವಿಷ್ಟ, ಅನುಕಂಪದಿಂದ ತುಂಬಿ ಹೋದ. ಕೃಷ್ಣ, ಏಕೆ ನನ್ನವರನ್ನು ಸಾಯಿಸಬೇಕು? ಏಕೆ ಈ ಪ್ರಜ್ಞೆಯು ಅರ್ಜುನನಿಗೆ ಮಾತ್ರ ಬಂತು? ಏಕೆ ಅರ್ಜುನನು ಮಾತ್ರ ಈ ರೀತಿಯಲ್ಲಿ ಯೋಚಿಸುತ್ತಿದ್ದಾನೆ? ಮತ್ತೊಂದು ಕಡೆ ದುರ್ಯೋಧನನು ಕೂಡ ಇದ್ದಾನೆ, ಅವನಿಗೆ ಏಕೆ ಈ ಯೋಚನೆಯು ಹುಟ್ಟಲಿಲ್ಲ? ಏಕೆಂದರೆ ಅರ್ಜುನನು ಶ್ರೀಕೃಷ್ಣನ ಭಕ್ತನು, ಆದರೆ ದುರ್ಯೋಧನನು ನೀಚನು. ಇದೇ ವ್ಯತ್ಯಾಸ. ಒಬ್ಬ ಭಕ್ತನು ಒಂದು ಚಿಕ್ಕ ಇರುವೆಯನ್ನು ಕೂಡ ಸಾಯಿಸಲು ಇಚ್ಛಿಸುವುದಿಲ್ಲ. ಹೀಗಿರಬೇಕಾದರೆ ಹೇಗೆ ಅರ್ಜುನನು ತನ್ನ ಕುಟುಂಬದವರನ್ನೇ ಸಾಯಿಸಲು ಇಚ್ಛಿಸುತ್ತಾನೆ? ಇದೇ ವೈಷ್ಣವರ ಗುಣ. ಯಸ್ಯಾಸ್ಯ ಭಕ್ತಿರ್ ಭಗವತ್ಯ ಕಿಂಚನ ಸರ್ವೈರ್ ಗುಣೈಸ್ತತ್ರ ಸಮಾಸತೆ ಸುರಾಹ. ಒಬ್ಬ ಭಗವಂತನ ಭಕ್ತನಲ್ಲಿ ದೇವತೆಗಳಲ್ಲಿರುವ ಎಲ್ಲ ಒಳ್ಳೆಯ ಗುಣಗಳು ತಾನಾಗೆ ಬಂದು ಬಿಡುತ್ತವೆ. ಸುರ ಅಸುರ, ದೇವತೆಗಳು ಹಾಗೂ ರಾಕ್ಷಸರು, ಭಗವಂತನು ಏನು ಹೇಳಿದರೂ ಸರಿ ಎಂದು ಹೇಳುವವರು ದೇವತೆಗಳು, ಭಗವಂತನು ಏನು ಮಾಡಿದರೂ ಅಡ್ಡ ಹಾಕಲು ಪ್ರಯತ್ನಿಸುವವರು ರಾಕ್ಷಸರು. ಇದೇ ವ್ಯತ್ಯಾಸ. ಆದ್ದರಿಂದಲೇ ಭಗವಂತನು ಎಂದಿಗೂ ದೇವತೆಗಳಿಗೆ ಸಹಾಯ ಮಾಡುತ್ತಾನೆ. ದೇವತೆಗಳ ಎಲ್ಲ ಒಳ್ಳೆಯ ಗುಣಗಳು ಭಗವಂತನ ಭಕ್ತರಲ್ಲಿ ಪ್ರಕಟವಾಗುತ್ತವೆ. ಅರ್ಜುನನಿಗೆ ಕೌರವರು ಎಷ್ಟೊಂದು ತೊಂದರೆಗಳನ್ನು ಕೊಟ್ಟರೂ 13 ವರ್ಷಗಳ ಕಾಲಕ್ಕೆ ಮೋಸ ಮಾಡಿ ವನವಾಸವನ್ನು ಮಾಡಿಸಿದರು. ಪಾಪ ಪಾಂಡವರನ್ನು ಬೆಂಕಿಯ ಅರಮನೆಯನ್ನು ಕಟ್ಟಿ ಬೂದಿ ಮಾಡಲು ಪ್ರಯತ್ನಿಸಿದರು. ತಾಯಿ ದ್ರೌಪದಿಯನ್ನು ಬೆತ್ತಲೆ ಮಾಡಲು ಪ್ರಯತ್ನಿಸಿದರು. 5 ಊರುಗಳನ್ನು ಕೂಡ ಕೊಡಲು ಒಪ್ಪುವುದಿಲ್ಲ ಕೌರವರು. ಅರ್ಜುನನ ಎಲ್ಲ ಆಸ್ತಿ ಅಂತಸ್ತುಗಳನ್ನು ಅಪಹರಿಸಿದರು, ದೋಚಿದರು. ಆದರೂ ಅರ್ಜುನನು ಅಯ್ಯೋ ಪಾಪ ಎಂದು ಕನಿಕರವನ್ನು ತೋರುತ್ತಿದ್ದಾನೆ. ನೋಡಿ, ಇದು ವೈಷ್ಣವರ ಲಕ್ಷಣ. ವೈಷ್ಣವರು ಅವರಿಗೆ ಆದ ಅಪರಾಧಗಳನ್ನು ಕ್ಷಮಿಸಲು ಎಂದಿಗೂ ಸಿದ್ಧರಾಗಿರುತ್ತಾರೆ. ವೈಷ್ಣವರಿಗೆ ಏನೇ ಆಗಲಿ ಅದನ್ನು ಕ್ಷಮಿಸುವುದಕ್ಕೆ ಸಿದ್ಧರಾಗಿರುತ್ತಾರೆ. ಆದರೆ ವೈಷ್ಣವರಿಗೆ ಆದ ಅಪರಾಧವನ್ನು ಕೃಷ್ಣನು ಎಂದಿಗೂ ಕ್ಷಮಿಸುವುದಿಲ್ಲ. ಶ್ರೀಕೃಷ್ಣನ ಪಾದ ಕಮಲಗಳನ್ನಿಟ್ಟುಕೊಂಡು ಬೇಡಿದರೂ ಸರಿ, ವೈಷ್ಣವ ಅಪರಾಧವನ್ನು ಮಾಡಿದವರನ್ನು ಕೃಷ್ಣನು ಎಂದಿಗೂ ಕ್ಷಮಿಸುವುದಿಲ್ಲ. ಕೃಷ್ಣನು ವೈಷ್ಣವ ಅಪರಾಧವನ್ನು ಕ್ಷಮಿಸುವುದೇ ಇಲ್ಲ. ಇದನ್ನು ನಾವು ಚರಿತ್ರೆಯಲ್ಲಿ ಅನೇಕ ಜಾಗಗಳಲ್ಲಿ ನೋಡಿದ್ದೇವೆ. ಧ್ರುವ ಮಹಾರಾಜನ ಮಲತಾಯಿ ಸುರುಚಿ ಧ್ರುವನು ಚಿಕ್ಕ ಮಗುವು ಎಂದು ಕೂಡ ನೋಡದೆ ಪಾಪ ಅವಮಾನ ಮಾಡಿದಳು ಅವನನ್ನು, ವೈಷ್ಣವ ಅಪರಾಧವನ್ನು ಮಾಡಿಬಿಟ್ಟಳು. ಇದರ ಕಾರಣದಿಂದ ಧ್ರುವನು ತಪಸ್ಸಿಗೆ ಹೋಗಿ ವಿಷ್ಣು ಪ್ರತ್ಯಕ್ಷವಾದಾಗ ಭಗವಂತನು ಹೇಳೇ ಬಿಡುತ್ತಾನೆ, ನೋಡು ಧ್ರುವನೇ, ನಿನ್ನ ಮಲತಾಯಿಯು ಸುರುಚಿಯು ಹುಚ್ಚಳಾಗಿ ಸಾಯುತ್ತಾಳೆ. ಏಕೆಂದರೆ ಅವನ ಮಗನು ಕಾಡಿಗೆ ಹೋದಾಗ ಯಕ್ಷನೊಬ್ಬನು ಸಾಯಿಸುತ್ತಾನೆ. ಆಗ ಅವನನ್ನು ಹುಡುಕುತ್ತಾ ಅವಳ ಮಗನನ್ನು ಹುಡುಕುತ್ತಾ ಹೋಗುವ ಅವನ ತಾಯಿಯು ಹುಚ್ಚಳಾಗಿ ಸತ್ತು ಹೋಗುತ್ತಾಳೆ. ಈ ರೀತಿಯಲ್ಲಿ ಮೊದಲೇ ಹೇಳಿಬಿಡುತ್ತಾನೆ ಧ್ರುವನಿಗೆ ವಿಷ್ಣು. ಇದೇ ಅಂತ್ಯವಾಗಿ ಕೂಡ ನಡೆಯುತ್ತದೆ. ಇದನ್ನು ನಾವು ಧ್ರುವ ಮಹಾರಾಜನ ಚರಿತ್ರೆಯಲ್ಲಿ ನೋಡಿದೆವು. ಮತ್ತೆ ಇದೇ ರೀತಿಯಲ್ಲಿ ನಾವು ಅಂಬರೀಷ ಮಹಾರಾಜನ ಚರಿತ್ರೆಯಲ್ಲಿ ಕೂಡ ನೋಡಬಹುದು. ದುರ್ವಾಸ ಮುನಿಯು ಅಂಬರೀಷ ಮಹಾರಾಜನು ತನ್ನ ಏಕಾದಶಿಯ ವ್ರತವನ್ನು ನೀರನ್ನು ಕುಡಿದು ಶಾಸ್ತ್ರಗಳ ಪ್ರಕಾರ ಬ್ರಾಹ್ಮಣರ ಪ್ರಕಾರ ಆಚರಿಸಿದ ಕಾರಣದಿಂದ, ಒಂದಿಷ್ಟೇ ಇಷ್ಟು ನೀರನ್ನು ಕುಡಿದು ಏಕಾದಶಿ ವ್ರತವನ್ನು ಮುಗಿಸಿದ ಕಾರಣದಿಂದ ಅತಿಥಿ ಸತ್ಕಾರವನ್ನು ತಿರಸ್ಕರಿಸಿದೆ ಎಂದು ಕೋಪಗೊಂಡು ಅಜ್ಞಾನದಿಂದ ಒಬ್ಬ ರಾಕ್ಷಸನನ್ನೇ ಸೃಷ್ಟಿ ಮಾಡುತ್ತಾನೆ. ಅಂಬರೀಷ ಮಹಾರಾಜನನ್ನು ಸಾಯಿಸಲು ಒಬ್ಬ ದೊಡ್ಡ ಭಯಂಕರವಾದ ರಾಕ್ಷಸನನ್ನು ತನ್ನ ಕೂದಲಿನಿಂದ ಸೃಷ್ಟಿಸುತ್ತಾನೆ. ಆದರೆ ಅಂಬರೀಷ ಮಹಾರಾಜನು ಭಗವಂತನ ಸ್ಮರಣೆಯಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಕೈಯನ್ನು ಕಟ್ಟಿಕೊಂಡು ಸುಮ್ಮನೆ ನಿಂತುಕೊಳ್ಳುತ್ತಾನೆ, ಅಪರಾಧಿಯಂತೆ ನಿಂತುಕೊಳ್ಳುತ್ತಾನೆ. ಆದರೆ ತಕ್ಷಣವೇ ಬಂತು ಸುದರ್ಶನ ಚಕ್ರ. ವೈಕುಂಠಲೋಕದಿಂದ ವಿಷ್ಣುವಿನ ಕೈಯನ್ನು ಬಿಟ್ಟು ಸುದರ್ಶನ ಚಕ್ರವು ಓಡಿ ಬಂತು. ನೋಡಿ, ಸುದರ್ಶನನಿಗೆ ಎಷ್ಟು ಕರುಣೆ, ಭಗವಂತನಿಗೆ ಎಷ್ಟು ಕರುಣೆ ಇರುತ್ತದೋ ಅದೇ ರೀತಿಯಲ್ಲಿ ಭಗವಂತನ ಭಕ್ತರಿಗೆ ಕೂಡ ಅಪಾರವಾದ ಅಗಣಿತವಾದ ಕರುಣೆ ಇರುತ್ತದೆ. ಆದ್ದರಿಂದಲೇ ವಿಷ್ಣುವಿನ ಪರಮ ಭಕ್ತನಾದ ಅಂಬರೀಷನಿಗೆ ಒಂದು ದೊಡ್ಡ ತೊಂದರೆ ಉಂಟಾದ ಕೂಡಲೇ ಓಡಿ ಬರುತ್ತಾನೆ ಸುದರ್ಶನನು ಕಾಪಾಡುವುದಕ್ಕೆ. ಸುದರ್ಶನನು ಮುಗಿಸಿ ಹಾಕಿದನು ರಾಕ್ಷಸನನ್ನು. ನಂತರ ಸುದರ್ಶನನು ತೊಂದರೆಯನ್ನು ಉಂಟು ಮಾಡಿದವನನ್ನು ಅಂದರೆ ದುರ್ವಾಸ ಮುನಿಗಳನ್ನು ಸಾಯಿಸಲು ಮುಂದೆ ಹೋಗುತ್ತಾನೆ. ಆಗ ದುರ್ವಾಸ ಮುನಿ ಓಡೋ ಓಡಿಂದ ಓಡುತ್ತಾನೆ, ಅಟ್ಟಾಡಿಸಿಕೊಂಡು ಓಡುತ್ತಾನೆ ಸುದರ್ಶನನು ಕೂಡ. ಗುಹೆಗಳಲ್ಲಿ ಬಚ್ಚಿಟ್ಟುಕೊಳ್ಳುತ್ತಾನೆ, ಸುದರ್ಶನನು ಬಿಡುವುದಿಲ್ಲ. ಕಾಡು ಬೆಟ್ಟಗಳಲ್ಲಿ ಓಡುತ್ತಾನೆ, ಬಿಡುವುದಿಲ್ಲ ಸುದರ್ಶನ. ಸ್ವರ್ಗಲೋಕದ ದೇವತೆಗಳ ಆಶ್ರಯವನ್ನು ಪಡೆಯಲು ಪ್ರಯತ್ನಿಸುತ್ತಾನೆ ದುರ್ವಾಸನು. ಬ್ರಹ್ಮದೇವನ ಆಶ್ರಯವನ್ನು ಕೇಳುತ್ತಾನೆ, ಬ್ರಹ್ಮದೇವನು ನನಗೆ ಸಾಧ್ಯವಿಲ್ಲ ಎಂದು ಹೇಳಿಬಿಡುತ್ತಾನೆ. ಶಿವನ ವಾಸ ಸ್ಥಳಕ್ಕೆ ಓಡಿ ಹೋಗುತ್ತಾನೆ ದುರ್ವಾಸನು. ಶಿವನು ಕೂಡ ನನ್ನ ಕೈಯಲ್ಲಿ ನಿನ್ನನ್ನು ಸುದರ್ಶನನಿಂದ ಕಾಪಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ. ಮತ್ತೆ ದುರ್ವಾಸನು ಓಡುತ್ತಲೇ ಇರುತ್ತಾನೆ, ಆದರೂ ಬಿಡುವುದಿಲ್ಲ ಸುದರ್ಶನ. ದುರ್ವಾಸನು ಓಡುತ್ತಾ ಓಡುತ್ತಾ ಕೊನೆಯದಾಗಿ ವೈಕುಂಠ ಲೋಕಕ್ಕೆ ಪ್ರವೇಶಿಸಿ ಬಿಡುತ್ತಾನೆ, ವಿಷ್ಣುವಿನ ಚರಣ ಕಮಲಗಳಿಗೆ ಬೀಳುತ್ತಾನೆ. ಕಾಪಾಡು ಭಗವಂತ, ಕಾಪಾಡು ಭಗವಂತ ಎಂದು ಬೇಡುತ್ತಾನೆ. ವಿಷ್ಣು ಆಗುವುದಿಲ್ಲ ಎಂದು ಹೇಳಿಬಿಡುತ್ತಾನೆ. ನನ್ನ ಭಕ್ತನನ್ನು ಅವಮಾನಿಸಿದ ನಿನ್ನನ್ನು ನನ್ನ ಸುದರ್ಶನ ಚಕ್ರವು ಮುಗಿಸುವವರೆಗೂ ಸುಮ್ಮನೆ ಇರುವುದೇ ಇಲ್ಲ ಎಂದು ಇನ್ನು ಹೆದರಿಸುತ್ತಾನೆ. ಆಗ ದುರ್ವಾಸನು ಕೇಳುತ್ತಾನೆ, ಭಗವಂತ ಮತ್ತೆ ಹಾಗಾದರೆ ನನ್ನ ಪಾಪದ ಕಾರ್ಯಕ್ಕೆ ಪರಿಹಾರ ಏನು? ಆಗ ವಿಷ್ಣು ಹೇಳುತ್ತಾನೆ, ನಿನಗೆ ಒಂದೇ ಒಂದು ಮಾರ್ಗವೆಂದರೆ ನೀನು ನಿಂದಿಸಿದ ಆ ನನ್ನ ಪರಮ ಭಕ್ತನ ಶರಣ್ಯವನ್ನು ಕೋರು, ಆಶ್ರಯವನ್ನು ಬೇಡು, ಆಗ ನೀನು ಪಾರಾದರೆ ಪಾರಾಗಬಹುದು ಎಂದು ಹೇಳುತ್ತಾನೆ ವಿಷ್ಣು ಭಗವಂತನು. ಆಗ ಮತ್ತೆ ಓಡುತ್ತಾನೆ ದುರ್ವಾಸನು. ಈಗ ಕೊನೆಯದಾಗಿ ಅಂಬರೀಷ ಮಹಾರಾಜನ ಬಳಿ ಬಂದು ಕಾಲಿಗೆ ಬೀಳುತ್ತಾನೆ, ಸುದರ್ಶನ ಚಕ್ರದಿಂದ ರಕ್ಷಣೆಯನ್ನು ಬೇಡುತ್ತಾನೆ, ಕಾಪಾಡಲು ಕೇಳಿಕೊಳ್ಳುತ್ತಾನೆ. ಆಗ ಅಂಬರೀಷ ಮಹಾರಾಜನು ಸುದರ್ಶನ ಚಕ್ರಕ್ಕೆ ಶ್ಲೋಕಗಳನ್ನು ಸ್ತುತಿಸಿ ಹೊಗಳಿ ನಮಸ್ಕರಿಸಿ ದುರ್ವಾಸ ಮುನಿಯನ್ನು ಕ್ಷಮಿಸಿ ಬಿಟ್ಟು ಬಿಡಲು ಬೇಡಿಕೊಳ್ಳುತ್ತಾನೆ. ಆಗ ಸುದರ್ಶನನು ಮತ್ತೆ ವೈಕುಂಠಕ್ಕೆ ತಿರುಗುತ್ತಾನೆ. ನೋಡಿ, ಇದು ವೈಷ್ಣವ ಅಪರಾಧದ ಪರಿಸ್ಥಿತಿ. ವೈಷ್ಣವ ಅಪರಾಧವು ಮಾಡಿದಾಗ ಆ ವೈಷ್ಣವನ ಅನುಗ್ರಹದಿಂದ ಮಾತ್ರ ಪಾರಾಗಬಹುದು, ಬೇರೆ ಯಾವ ರೀತಿಯಲ್ಲೇ ಆಗಲಿ ದುರ್ವಾಸನಗತಿಯೇ ನಮಗೂ. ಆದ್ದರಿಂದ ವೈಷ್ಣವ ಅಪರಾಧವನ್ನು ಮಾಡಿದ ದುರ್ಯೋಧನನನ್ನು ಹಾಗೂ ಎಲ್ಲಾ ಕೌರವರನ್ನು ಮುಗಿಸಿ ಹಾಕಿದನು ಕೃಷ್ಣನು, ದೇವೋತ್ತಮ ಪರಮ ಪುರುಷನು. ಆದ್ದರಿಂದಲೇ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳುತ್ತಾರೆ, ಯದಿ ವೈಷ್ಣವ ಅಪರಾಧ ಉಟೆ ಹಾತಿ ಮಾತ ಉಪಾಡೆ ವಾ ಚಿಂಡೆ ತಾರ ಶುಕಿ ಯಾಯ ಪಾತ. ಗುರು ಹಾಗೂ ಕೃಷ್ಣನ ಕೃಪೆಯಿಂದ ಭಕ್ತಿಲತ ಬೀಜವನ್ನು ಪಡೆದ ಒಬ್ಬ ಆತ್ಮನು ಭಕ್ತಿ ಸೇವೆಯ ವೃಕ್ಷವನ್ನು ಬಳ್ಳಿಯನ್ನು ಬೆಳೆಸುತ್ತಾ ಇರಬೇಕಾದರೆ ವೈಷ್ಣವ ಅಪರಾಧವನ್ನು ಮಾಡಲೇಬಾರದು. ಹೀಗೆ ಮಾಡಿದರೆ ಮದ ಆನೆಯನ್ನು ಮ್ಯಾಡ್ ಎಲಿಫೆಂಟ್ ಮದ ಆನೆಯನ್ನು ತನ್ನ ತೋಟದಲ್ಲಿ ಬಿಟ್ಟು ತನ್ನ ಭಕ್ತಿ ಸೇವೆಯ ಬಳ್ಳಿಯನ್ನು ನಾಶ ಮಾಡಿಕೊಂಡಂತೆ ಎಂದು ಹೇಳುತ್ತಾರೆ ಶ್ರೀ ಚೈತನ್ಯ ಮಹಾಪ್ರಭುಗಳು. ಈ ವೈಷ್ಣವ ಅಪರಾಧವು ಭಕ್ತಿ ಸೇವೆ ಎಂಬುವ ವೃಕ್ಷವನ್ನು ಒಂದು ಮದ ಆನೆ ಬಂದು ತುಳಿದು ನಾಶ ಮಾಡಿದ ಹಾಗೆ. ಆದ್ದರಿಂದ ನಾವು ತುಂಬಾ ಜೋಪಾನರಾಗಿರಬೇಕು. ಭಕ್ತಿ ಸೇವೆಯನ್ನು ಆಚರಿಸಬೇಕಾದರೆ ನಾವು ವೈಷ್ಣವ ಅಪರಾಧಗಳನ್ನು ಮಾಡಬಾರದು. ಹೀಗೆ ಒಂದು ಕೆಟ್ಟ ಪರಿಸ್ಥಿತಿಯಿಂದ ಮಾಡಿದಾಗ ಅಪರಾಧಗೊಂಡ ವೈಷ್ಣವನ ಬಳಿ ಕ್ಷಮೆಯನ್ನು ಬೇಡಬೇಕು. ಹರಿನಾಮದ ಆಶ್ರಯವನ್ನು ಇನ್ನೂ ಬಲವಾಗಿ ಇಟ್ಟುಕೊಳ್ಳಬೇಕು, ಪಡೆಯಬೇಕು. ನಂತರ ಗುರುಗಳ ಚರಣ ಕಮಲಗಳನ್ನು ಬಲವಾಗಿ ಇಟ್ಟುಕೊಳ್ಳಬೇಕು. ಇದೊಂದೇ ನಮಗೆ ಮಾರ್ಗ. ಆದ್ದರಿಂದ ನಾವು ವೈಷ್ಣವ ಅಪರಾಧಗಳನ್ನು ಮಾಡಬಾರದು. ಹರೇ ಕೃಷ್ಣ.